व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। ध्यायेत् नृसिंहं गुरुवृत्तरवित्रिनेत्रं जानुप्रसक्तकरैग्ममथापराभ्यां चक्रन्दरं च दधतं प्रियया समेतं तिग्मांशुकुट्यधिकतेजसम् अग्रशक्तिम्। ಮನುಷ್ಯ ಜೀವನದಲ್ಲಿ ತುಂಬ ಉತ್ತಮವಾದ ವ್ಯಕ್ತಿತ್ವವನ್ನು ಪಡೆಯಬೇಕು ಅಂತಾದರೆ ಅವನು ಒಳ್ಳೆಯ ಸಂಸ್ಕಾರದಿಂದ ಕೂಡಿರಬೇಕು. ಆ ಸಂಸ್ಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವಕ್ಕೆ ಜೀವಂತಿಕೆಯನ್ನು ನೀಡುತ್ತೆ. ಒಂದು ಮಗು ಹುಟ್ಟಿದ ಮಾತ್ರಕ್ಕೆ ಅವನನ್ನು ಮನುಷ್ಯ ಅಂತ ಕರೀಲಿಕ್ಕಾಗೋದಿಲ್ಲ. ಅವನು ಮನುಷ್ಯ ಅಂತ ಆಗಬೇಕು ಅಂತಾದರೆ ಸಂಸ್ಕಾರವನ್ನು ಕೊಡಬೇಕು ಅಂತ ಪ್ರಾಚೀನರು ಹೇಳಿದ್ದಾರೆ. ಒಂದು ಅನೇಕ ರೇಖೆಗಳನ್ನು ಜೋಡಿಸಿಬಿಟ್ಟು ಒಂದು ಚಿತ್ರವನ್ನು ಬಿಡಿಸಬಹುದು, ಆದರೆ ಆ ಚಿತ್ರ ಅಷ್ಟಕ್ಕೇನೆ ಒಳ್ಳೆಯ ಚೈತನ್ಯವನ್ನು ಪಡೆಯುವುದಿಲ್ಲ. ಆ ಚಿತ್ರಕ್ಕೆ ತುಂಬಬೇಕಾದ ಬಣ್ಣದಲ್ಲಿ ತುಂಬಿದಾಗ ಆ ಚಿತ್ರ ತುಂಬ ಸುಂದರವಾಗಿ ಜೀವಂತಿಕೆಯನ್ನು ಪಡೆಯುತ್ತೆ. ಹಾಗೆ ಒಬ್ಬ ಮನುಷ್ಯ ಹುಟ್ಟಿದ ಮಾತ್ರಕ್ಕೆ ಅವನು ರೇಖೆ ಉಪರೇಖೆಗಳಿರತಕ್ಕಂತಹ ಒಂದು ಚಿತ್ರದ ಹಾಗೆ, ಅದೇ ಒಬ್ಬ ಮನುಷ್ಯನಿಗೆ ಯೋಗ್ಯವಾದ ಸಂಸ್ಕಾರವನ್ನು ಕೊಟ್ಟರೆ ಆ ಮನುಷ್ಯ ತುಂಬ ಒಳ್ಳೆಯ ಜೀವಂತಿಕೆಯನ್ನು ಪಡೆದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಉಂಟು. ಒಂದು ಹೂವನ್ನು ಬರೇ ಹೂ ಎಂಬ ಮಾತ್ರಕ್ಕೆ ಯಾರೂ ಮೆಚ್ಚುವುದಿಲ್ಲ. ಆ ಹೂವಿನಲ್ಲಿ ಒಳ್ಳೆಯ ಪರಿಮಳ ಸುಗಂಧ ಇದ್ದರೆ ಆ ಹೂ ಮಾತ್ರ ದೇವರ ಅರ್ಚನೆಗಿರಬಹುದು, ಸಮಾಜದ ಮಂದಿಗೆ ಸ್ವೀಕಾರ ಯೋಗ್ಯವಾಗಿರತಕ್ಕಂತಹ ರೀತಿಯಲ್ಲಿ ಅದು ಬೇಡಿಕೆಯನ್ನು ಪಡೆಯುತ್ತೆ. ಹಾಗೆ ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಎಂಬ ಮಾತ್ರ ಕಾರಣದಿಂದ ಅವನು ಸಮಾಜಕ್ಕೆ ಯೋಗ್ಯನಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನಲ್ಲಿ ಹೂವಿನಲ್ಲಿ ಪರಿಮಳದಂತೆ ಒಳ್ಳೆಯ ಸಂಸ್ಕಾರಗಳು ಒಬ್ಬ ವ್ಯಕ್ತಿಯಲ್ಲಿ ತುಂಬಿದಾಗ ಮಾತ್ರ ವ್ಯಕ್ತಿ ಸಮಾಜದಲ್ಲಿಯೂ ಕೂಡ ಒಳ್ಳೆಯ ಸ್ವೀಕಾರ್ಯನಾದ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಸಂಸ್ಕಾರಗಳನ್ನು ನಮ್ಮ ಪ್ರಾಚೀನರು ನಮಗೆ ಕೊಟ್ಟಿದ್ದಾರೆ. ಆ ಸಂಸ್ಕಾರಗಳು ಮನುಷ್ಯನ ಅವನ ವ್ಯಕ್ತಿತ್ವಕ್ಕೆ ಮಾತ್ರ ಸಂತೋಷವನ್ನು ಕೊಡುವುದಲ್ಲದೆ ಸಮಾಜದ ಎಲ್ಲ ಮಂದಿಗೂ ಕೂಡ ಸಂತೋಷವನ್ನು ಕೊಡುವಂತಹ ರೀತಿಯ ಅರ್ಹತೆಯನ್ನು ಪಡೆದಿದೆ. ಅಂತಹ ಸಂಸ್ಕಾರಗಳನ್ನು ನಮ್ಮ ಪ್ರಾಚೀನರು ಜೀವಿತಾವಧಿಯಲ್ಲಿ 16 ಸಂಸ್ಕಾರಗಳು ಅಂತ ಹೇಳಿದ್ದಾರೆ. ಗರ್ಭಾದಾನ, ಪುಂಸವನ, ಸೀಮಂತ, ವಿಷ್ಣು ಬಲಿ, ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ, ಚೌಲ, ಉಪನಯನ, ಮಹಾನಾಮ್ನಿ, ಮಹಾವ್ರತ, ಉಪನಿಷತ್ತು, ಗೋದಾನ ಎಂಬುದಾಗಿ ವಿವಾಹ, ಈ ರೀತಿಯಾಗಿ 16 ಬಗೆಯ ಸಂಸ್ಕಾರಗಳನ್ನು ನಮ್ಮ ಪ್ರಾಚೀನರು ಜೀವಿತಾವಧಿಯಲ್ಲಿ ಒಬ್ಬ ಮನುಷ್ಯ ಪಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಂತಹ ಸಂಸ್ಕಾರಗಳಲ್ಲಿ ಕೆಲವೊಂದು ಸಂಸ್ಕಾರಗಳು ಅತ್ಯಂತ ಮುಖ್ಯವಾದ ಸ್ಥಾನವನ್ನು ಪಡೆದಿದ್ದಾವೆ. ಅದರಲ್ಲಿ ಉಪನಯನ ಸಂಸ್ಕಾರವು ಕೂಡ ಒಂದು. ಆ ಉಪನಯನ ಸಂಸ್ಕಾರದ ಉದ್ದೇಶ ಏನು ಅಂದ್ರೆ ವ್ಯಕ್ತಿಯಗೆ ಎರಡನೆಯ ರೀತಿಯ ಬದುಕನ್ನು, ದ್ವಿಜತ್ವವನ್ನು, ಎರಡನೆಯ ಜನ್ಮವನ್ನು ಕೊಡುವುದರ ಜೊತೆಗೆ ಅವನಿಗೆ ವೇದಾಧ್ಯಯನವನ್ನು ಮಾಡತಕ್ಕಂತಹ ಅಧಿಕಾರ ಮತ್ತು ಗಾಯತ್ರಿ ಜಪದ ಉಪದೇಶವನ್ನು ಪಡೆಯತಕ್ಕಂತಹ ಒಂದು ಅಧಿಕಾರವನ್ನು ಪಡೆಯುವಂತಹ ಸಂದರ್ಭ ಅದು ಉಪನಯನದ ಸಂದರ್ಭ. ಆ ಉಪನಯನದ ಹೊರಗಿನ ಜೀವನದಲ್ಲಿ ಅವನಿಗೆ ಅಷ್ಟು ಕಟ್ಟುನಿಟ್ಟಿನ ಬದ್ಧತೆ ಇಲ್ಲದೇ ಇದ್ರೂ ಕೂಡ ಉಪನಯನದ ನಂತರ ಆದರೂ ಕೂಡ ಅವನು ಕೆಲವೊಂದು ಬದ್ಧತೆಗಳಿಗೆ ಒಳಗಾಗಬೇಕಾಗತ್ತೆ, ಬದ್ಧತೆಯ ಮೂಲಕ ಬದುಕಬೇಕಾಗತ್ತೆ. ಆವಾಗಲೇ ಆ ವ್ಯಕ್ತಿ ವ್ಯಕ್ತಿತ್ವವನ್ನು ಪಡೆಯುತ್ತಾನೆ. ಯಾವುದೇ ಒಂದು ವ್ಯವಸ್ಥೆಗೆ ಒಂದು ಬೇಲಿ, ಒಂದು ನಿಯಮಗಳು ಇಲ್ಲದೇ ಇದ್ರೆ ಆವಾಗ ಆ ವ್ಯವಸ್ಥೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಬ್ಬ ಮನುಷ್ಯನ ಜೀವನದಲ್ಲಿಯೂ ಕೂಡ ಬೇಲಿಗಳು ಬೇಕು. ನಮ್ಮ ಪ್ರಾಚೀನರು ಹೇಳಿದ್ದಾರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಎರಡು ಬೇಲಿಗಳ ಮಧ್ಯದಲ್ಲಿ ಅವನು ಬದುಕಬೇಕು ಅಂತ ಹೇಳ್ತಾರೆ. ಅದು ಯಾವುದು ಅಂದ್ರೆ ಧರ್ಮ ಮತ್ತು ಮೋಕ್ಷ ಅಂತ. 4 ಪುರುಷಾರ್ಥಗಳಲ್ಲಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಪುರುಷಾರ್ಥಗಳಲ್ಲಿ ಧರ್ಮದ ನೆಲೆಯಲ್ಲಿ ಮೋಕ್ಷದ ಉದ್ದೇಶದಿಂದ ಅವನು ಅರ್ಥ ಮತ್ತು ಕಾಮನೆಗಳನ್ನು ಪಡೆಯಬೇಕು ಅಂತ. ಜೀವನದಲ್ಲಿ ಸಂಪತ್ತು ಅನಿವಾರ್ಯ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಅನೇಕ ಬಗೆಯ ಸಹಜವಾದ ಸಾತ್ವಿಕವಾದ ಕಾಮನೆಗಳಿರ್ಬೋದು. ಆ ಸಹಜವಾದ ಸಾತ್ವಿಕವಾದ ಕಾಮನೆಗಳನ್ನು ಬಳಸುವಾಗಲೂ ಕೂಡ ಧರ್ಮದ ಬಗ್ಗೆ ಪ್ರಜ್ಞೆ ಇರಬೇಕು. ಮತ್ತು ನಾವು ಮಾಡತಕ್ಕಂಥ ಎಲ್ಲ ಬಯಕೆಗಳಿರ್ಬೋದು ಅಥವಾ ಸಂಪಾದನೆಗಳಿರ್ಬೋದು, ಅದು ಒಳ್ಳೆಯ ಧಾರ್ಮಿಕ ನೆಲೆಯಲ್ಲಿ ಇದ್ದುಕೊಂಡು ಮೋಕ್ಷವನ್ನು ಪಡೆಯಲಿಕ್ಕೆ ಅದು ಬಾಧಕವಾಗದ ರೀತಿಯಲ್ಲಿ ಅದು ಬದುಕು ಇರಬೇಕು. ಆವಾಗ ಮಾತ್ರ ಒಬ್ಬ ಮನುಷ್ಯನ ಬದುಕು ಸುಸಂಸ್ಕೃತವಾಗುತ್ತೆ. ಹಾಗಾಗಿ ಧರ್ಮಗಳು ನಮ್ಮ ಬದುಕಿನಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತವೆ. ಧರ್ಮಗಳಂದ್ರೆ ಅನೇಕ ಬಗೆಯ ವ್ಯಾಖ್ಯಾನ ಧರ್ಮಕ್ಕಿದ್ರೂ ಕೂಡ ಒಂದು ಮುಖ್ಯವಾದ ವ್ಯಾಖ್ಯಾನ ಏನು ಅಂದ್ರೆ ಧರ್ಮ ಅಂದ್ರೆ ಕರ್ತವ್ಯ, ಒಬ್ಬ ಮನುಷ್ಯನ ಕರ್ತವ್ಯ. ಆ ಕರ್ತವ್ಯದೆಂದರೆ ಅವನು ತನ್ನ ಬದುಕಿನಲ್ಲಿ ಶ್ರೇಷ್ಠತೆಯನ್ನು ಸಂಪಾದಿಸಬೇಕು. ಆ ಕರ್ತವ್ಯ ಮತ್ತು ನಿಯಮಗಳು ಅನೇಕ ಇದ್ದಾವೆ. ಒಬ್ಬ ಮನುಷ್ಯನಿಗೆ ಶಾಸ್ತ್ರಗಳು ಹೇಳ್ತಾವೆ ಇದೇ ರೀತಿ ಬದುಕಬೇಕು, ಇದೇ ರೀತಿಯ ಜೀವನದ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುವಂಥದ್ದನ್ನು ಅನೇಕ ನಿಯಮಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇದೇ ರೀತಿ ಇರಬಾರದು ಅಂತ ಹೇಳುವಂತಹ ಅನೇಕ ವಿಧವಾದ ನಿಷೇಧಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಶಾಸ್ತ್ರ ಹೇಳತಕ್ಕಂತಹ ವಿಧಿ ಮತ್ತು ನಿಷೇಧಗಳ ಬೇಲಿಯ ಮಧ್ಯದಲ್ಲಿ ಬದುಕಬೇಕಾಗಿದೆ. ಅನೇಕ ವಿಧವಾದ ಕರ್ತವ್ಯಗಳನ್ನು ಶಾಸ್ತ್ರ ವಿಧಿ ಮಾಡಿದೆ, ಅಂದರೆ ಆದೇಶ ಮಾಡಿದೆ, ಈ ರೀತಿ ನೀನು ಮಾಡಬೇಕು ಅಂತ. ಅದೇ ರೀತಿಯಾಗಿ ಅನೇಕ ವಿಧವಾದ ನಿಷೇಧಗಳನ್ನು ಮಾಡಿದೆ, ಈ ರೀತಿ ನೀನು ಮಾಡಬಾರದು ಅಂತ. ಆ ಎಲ್ಲ ವಿಧಿ ನಿಷೇಧಗಳನ್ನು ಸಮಗ್ರವಾಗಿ ಪಾಲಿಸಲಿಕ್ಕೆ ಒಬ್ಬ ಮನುಷ್ಯನಿಗೆ ಕಾಲಕ್ಕನುಗುಣವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಸಾಧ್ಯವಾಗದೇ ಇರಬಹುದು. ಆದರೆ ಕನಿಷ್ಠವಾದ ಆಚರಣೆಗಳನ್ನು ಕೂಡ ಅವನು ಮಾಡದೆ, ಕನಿಷ್ಠವಾದ ವಿಧಿ ಮತ್ತು ನಿಷೇಧಗಳಿಗೂ ಬದ್ಧನಾಗದೇ ಇದ್ದರೆ ಆವಾಗ ಒಬ್ಬ ಮನುಷ್ಯನ ಜೀವನ ಅದು ಪ್ರಾಣಿಯ ಜೀವನಕ್ಕಿಂತ ವಿಶಿಷ್ಟವಾದ ಹೆಚ್ಚಿನದ್ದಾದ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನು ಅತ್ಯಂತ ಶ್ರೇಷ್ಠವಾದ ಜನ್ಮವನ್ನು ಪಡೆದವನು. ಅನೇಕ ಜಗತ್ತಿನಲ್ಲಿ ಅನೇಕ ಬಗೆಯ ಪ್ರಾಣಿಗಳಿದ್ದಾವೆ, ಆದರೆ ಮನುಷ್ಯನ ಪ್ರಾಣ ಎಂಬುದು, ಮನುಷ್ಯನ ಜೀವನ ಎಂಬುದು ಇತರ ಎಲ್ಲ ಪ್ರಾಣಿಗಳಿಗಿಂತ ವಿಶಿಷ್ಟವಾದದ್ದು ಅಂತ ನಾವೆಲ್ಲ ಹೇಳ್ತಾ ಇದ್ದೇವೆ. ಆ ವೈಶಿಷ್ಟ್ಯವನ್ನು ಸಂಪಾದನೆ ಮಾಡೋದು ಯಾವುದರಿಂದ ಸಾಧ್ಯ ಅಂದರೆ ಪರಂಪರಾಗತವಾಗಿರತಕ್ಕಂತಹ ವಿಧಿ ಮತ್ತು ನಿಷೇಧಗಳ ಬೇಲಿಯ ಮಧ್ಯದಲ್ಲಿ ಬದುಕಿದಾಗ, ಈ ರೀತಿ ಮಾಡಬೇಕು ಎಂಬ ವಿಧಿ ಮತ್ತು ಈ ರೀತಿ ಮಾಡಬಾರದು ಎಂಬ ನಿಷೇಧಗಳು, ಈ ವಿಧಿ ನಿಷೇಧಗಳ ಮಧ್ಯದಲ್ಲಿ ಒಬ್ಬ ಮನುಷ್ಯ ಬದುಕಿದಾಗ ಮಾತ್ರ ಅವನು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಉಂಟು. ಕುದುರೆಗೆ ಕಣ್ಣು ಪಟ್ಟಿಯನ್ನು ಯಾಕೆ ಕಟ್ತಾರೆ ಅಂದರೆ ಆ ಕುದುರೆ ಚಂಚಲವಾಗಿ ಎಲ್ಲೆಲ್ಲಿಯೂ ಓಡಿಬಿಟ್ಟು ಗುರಿಯನ್ನು ತಲುಪದೇ ಇರಬಾರದು ಎಂಬ ಕಾರಣದಿಂದ ರಸ್ತೆಯಲ್ಲಿ ಓಡುವ ಕುದುರೆಗೊಂದು ಕಣ್ಣು ಪಟ್ಟಿಯನ್ನು ಕಟ್ತಾರೆ. ಆವಾಗ ಕುದುರೆ ನೇರವಾದ ದಾರಿಯಲ್ಲಿ ಸಾಗಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಮ್ಮ ಬದುಕಿಗೊಂದು ಕಣ್ಣು ಪಟ್ಟಿಯಂತಹ ಒಂದು ವಿಧಿ ನಿಯಮಗಳಿದ್ದಾವೆ. ಆ ವಿಧಿ ನಿಯಮಗಳನ್ನು ಬಳಸಿಕೊಂಡಾಗ ಮಾತ್ರ ನಾವು ಕೂಡ ಸರಿಯಾದ ದಾರಿಯಲ್ಲಿ ಸಾಗಿ ನಾವು ಸೇರಬೇಕಾಗಿರತಕ್ಕಂತಹ ಗಮ್ಯವಾದ ಸ್ಥಾನವನ್ನು, ಡೆಸ್ಟಿನೇಷನ್ ಅನ್ನು ಸೇರ್ಲಿಕ್ಕಾಗುತ್ತೆ. ಆ ವಿಧಿ ನಿಯಮಗಳನ್ನು ಗಾಳಿಗೆ ತೂರಿದಾಗ ಒಬ್ಬ ಮನುಷ್ಯನ ಜೀವನ ಅದು ಯದ್ವಾ ತದ್ವ ಬಳಕೆಯಾಗಿ ಆ ಮೂಲಕ ಸಮಾಜಕ್ಕೆ ಅಗ್ರಾಹ್ಯವಾಗಿ ಸಮಾಜಕ್ಕೂ ಒಂದಷ್ಟು ಅಸಂತುಷ್ಟಿ, ತಂದೆ ತಾಯಿಗಳಿಗೂ ಅಸಂತುಷ್ಟಿ, ಅವನನ್ನು ನಂಬಿದ ಎಲ್ಲ ಮಂದಿ ಕೂಡ ಅವನು ಭಾರವಾಗಿ ಸಮಾಜದಲ್ಲಿ ಬೇಡವಾದ ವ್ಯಕ್ತಿಯಾಗಿ ಪ್ರಾಣಿಗಿಂತ ಕೊನೆಯಾಗಿ ಬದುಕಬೇಕಾದ ಪ್ರಸಂಗ ಬರುತ್ತೆ. ಅದಾಗಬಾರದು ಎಂಬ ಕಾರಣದಿಂದ ನಮ್ಮ ಪ್ರಾಚೀನರು ಅನೇಕ ಬಗೆಯಾದ ವಿಧಿಗಳನ್ನು ಹೇಳಿದ್ದಾರೆ. ಅದರಲ್ಲಿ ಉಪನಯನದ ಸಂದರ್ಭದಲ್ಲಿಯೂ ಕೂಡ ಒಬ್ಬ ಮನುಷ್ಯನಿಗೆ ಕೆಲವೊಂದು ಉಪದೇಶ ಮಾಡ್ತಾರೆ. ಉದಾಹರಣೆಗೆ ಗಾಯತ್ರಿ ಜಪ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ಅಷ್ಟಾಕ್ಷರ ಪಂಚಾಕ್ಷರ ಜಪ ಮಾಡಬೇಕು ಅಂತ ಹೇಳುವಂತಹ ಕೆಲವೊಂದು ವಿಧಿಗಳನ್ನು ನಮ್ಮವರು ಹೇಳಿದ್ದಾರೆ. ಅತ್ಯಂತ ಪ್ರಮುಖವಾದ ಕೆಲವೊಂದು ವಿಧಿಗಳನ್ನಾದರೂ ನಾವು ಮಾಡಬೇಕು. ಅದೇನು ಅಂದ್ರೆ ಬೆಳಗ್ಗೆ ಎದ್ದು ಕರಾಗ್ರೆ ವಸತೆ ಲಕ್ಷ್ಮೀಹಿ ಅಂತ ಹೇಳುವುದರಿಂದ ನಮ್ಮ ದಿನದ ಪ್ರಕ್ರಿಯೆಗಳು ಶುರುವಾಗಬೇಕು. ಆ ಮೂಲಕ ನಮ್ಮ ಹಸ್ತದಲ್ಲಿ ಲಕ್ಷ್ಮಿಯ ಚೈತನ್ಯ ಇದೆ, ಕರಮಧ್ಯದಲ್ಲಿ ಸರಸ್ವತಿ ಅರ್ಥಾತ್ ಓದುವಿಕೆ ಬೇಕಾಗಿರ್ತಕ್ಕಂಥ ಪುಸ್ತಕಕ್ಕೆ ಆಶ್ರಯಾಗಿ ಸರಸ್ವತಿ ಇದ್ದಾಳೆ, ಕರಮೂರದಲ್ಲಿ ಗೌರಿ ಇದ್ದಾಳೆ, ಈ ರೀತಿಯ ಒಂದು ಅನುಸಂಧಾನ. ಆ ಮೂಲಕ ಬೆಳಗಿನಿಂದಲೇ ನಮ್ಮ ಬದುಕಿನ ಅವಿಭಾಜ್ಯವಾಗಿರ್ತಕ್ಕಂತಹ ಬೇಡಿಕೆಗಳಿಗೆ ಬೇಕಾಗಿರತಕ್ಕಂತಹ ಚಿಂತನೆಗಳನ್ನು ದೇವರ ಮೂಲಕ ನಡೆಸಬೇಕಾದ ಪ್ರಸಂಗಗಳು, ಮತ್ತು ಕೈಯಲ್ಲಿ ಕೈಯನ್ನು ತಿಕ್ಕುವುದರಿಂದ ಎಲ್ಲ ನರಮಂಡಲಗಳು ಜಾಗೃತವಾಗಿ ನಮ್ಮ ಔದಾಸೀನ್ಯ ಆಲಸ್ಯಗಳು ದೂರವಾಗಿ ಇಡೀ ದಿನದಲ್ಲಿ ಒಬ್ಬ ಮನುಷ್ಯ ಕ್ರಿಯಾಶೀಲನಾಗಿ ಬದುಕಲಿಕ್ಕೆ ನರಮಂಡಲದ ಜಾಗೃತಿಗೂ ಕೂಡ ಕೈಯ ಪರಸ್ಪರ ತಿಕ್ಕುವಿಕೆ ಎಂಬುದು ಕಾರಣ ಅಂತ ವಿಜ್ಞಾನಿಗಳು ಕೂಡ ಇವತ್ತು ಹೇಳ್ತಾ ಇದ್ದಾರೆ. ಅಂತಹ ಕರ್ತವ್ಯದಿಂದ ಪ್ರಾರಂಭವಾದ ದಿನ, ಅನಂತರ ಸ್ನಾನ, ಅನಂತರ ಹೆಣ್ಮಕ್ಕಳು ಕೂಡ ತಿಲಕ ಧಾರಣೆ ಮತ್ತು ಬಳೆಯನ್ನು ತೊಡುವಂಥದ್ದು, ಆ ಮೂಲಕ ದೇವರಿಗೆ ದೀಪ ಹಚ್ಚಿ ದೇವರಿಗೆ ಸಾಷ್ಟಾಂಗ ಪ್ರಣತಿಗಳನ್ನು ಹುಡುಗರು ಮಾಡುವಂಥದ್ದು, ಹೆಣ್ಮಕ್ಕಳು ಕೂಡ ದೇವರಿಗೆ ನಮಸ್ಕಾರ ಮಾಡಿ ಹೊಸ್ತಿಲು ಬರೆಯುವಂಥದ್ದು, ಮತ್ತು ಮನೆಯ ಮುಂದೆ ತುಳಸಿಯನ್ನು ಆರಾಧನೆ ಮಾಡುವಂತಹ ಪದ್ಧತಿ ಬೇಕು. ಯಾರ ಮನೆಯ ಮುಂದೆ ತುಳಸಿ ಇರ್ತಾಳೋ ಆ ಮನೆಗೆ ದಾರಿದ್ರ್ಯ ಇಲ್ಲ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ನಾವು ಜಡವಾದ ಲಕ್ಷ್ಮಿಯ ಭಾವಚಿತ್ರವನ್ನು ಇಟ್ಟುಕೊಂಡು ಪೂಜೆ ಮಾಡ್ತೇವೆ ಹೇಗೋ, ಅದಕ್ಕಿಂತಲೂ ಶ್ರೇಷ್ಠವಾದ ಯಾವುದಂದ್ರೆ ಜೀವಂತವಾಗಿ ಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂತಹ ತುಳಸಿ ಪೂಜೆ. ಆದ್ದರಿಂದ ಎಲ್ಲ ಹೆಣ್ಮಕ್ಕಳು ಕೂಡ ಮನೆಯಲ್ಲಿ ತುಳಸಿ ಪೂಜೆಗೆ ಆದ್ಯತೆಯನ್ನು ಕೊಡಬೇಕಾದ್ರಿಂದ ಸ್ನಾನದ ನಂತರ ದೇವರಿಗೆ ದೀಪ ಹಚ್ಚಿದ ಮೇಲೆ, ದೇವರಿಗೆ ನಮಸ್ಕಾರ ಮಾಡಿದ ಮೇಲೆ, ಹೊಸ್ತಿಲು ಬರೆದ ಮೇಲೆ ಹೊರ ಹೋಗಿ ಮನೆಯ ಹೊರಗಿರತಕ್ಕಂತಹ ತುಳಸಿಯ ಗಿಡಕ್ಕೆ ನೀರು ಹಚ್ಚಿ ತುಳಸಿಗೆ ಪ್ರದಕ್ಷಿಣೆ ಬಂದು ಆ ಮೂಲಕ ತನ್ನ ನಿತ್ಯದ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗೆ ಹುಡುಗರು ಕೂಡ ಪೂಜೆಗೆ ಬೇಕಾಗಿರತಕ್ಕಂತಹ ತುಳಸಿ ಪುಷ್ಪವನ್ನು ಆಹರಣ ಮಾಡುವಂತಹದ್ದು, ದೇವರ ಮನೆಯ ಮುಂದೆ ದೇವರ ಕೋಣೆಯನ್ನು ಹೆಣ್ಣುಮಗಳಾಗ್ಲಿ ಅಥವಾ ಹುಡುಗರಾಗ್ಲಿ ಸ್ವಚ್ಛಗೊಳಿಸಿ ಸ್ನಾನದ ನಂತರ ಅಲ್ಲಿಗೆ ಬಂದು ಆ ಹುಡುಗ ಗೋಪಿಚಂದನವನ್ನು ಅಥವಾ ಅವರವರ ಸಂಪ್ರದಾಯಕ್ಕೆ ಬದ್ಧವಾಗಿರತಕ್ಕಂತಹ ಪುಂಡ್ರಗಳನ್ನು ಧಾರಣೆ ಮಾಡಬೇಕು, ಮತ್ತು ಅಲ್ಲಿ ಸಂಧ್ಯಾವಂದನೆಯನ್ನು ಮಾಡಿಯೇ ಮತ್ತೆ ಎಲ್ಲ ಕೆಲಸಕ್ಕೂ ಹೋಗಬೇಕು ಅಂತ ಹೇಳುವಂತಹ ಒಂದು ಕಟ್ಟುನಿಟ್ಟಾದ ನಿಯಮವನ್ನು ಇಟ್ಟುಕೊಂಡ್ರೆ ಆವಾಗ ಆ ಮನೆ ತುಂಬಾ ಭಗವಂತನ ವಾತಾವರಣದಿಂದಾಗಿ ಮನೆ ಯಾವತ್ತೂ ನೆಮ್ಮದಿ ಮತ್ತು ಶಾಂತಿಯಿಂದ ಕೂಡಿರುತ್ತೆ. ಹಾಗಾಗಿ ಸಂಧ್ಯಾವಂದನೆಯನ್ನು ತಪ್ಪದೇ ಮಾಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಖಂಡಿತ ಎಲ್ಲ ಹುಡುಗರಿಗೂ ಉಪದೇಶ ಕೊಡಬೇಕು. ಜೊತೆಗೆ ಸಾಧ್ಯವಾದರೆ ಪ್ರತಿಯೊಬ್ಬರೂ ಮನೆಯ ದೇವರ ಪೂಜೆ ಮಾಡಬೇಕು. ಅಲ್ಲದಿದ್ದರೆ ಮನೆಯ ಒಬ್ಬ ಸದಸ್ಯನಾದರೂ ಕೂಡ ಮನೆಯಲ್ಲಿ ಇರತಕ್ಕಂಥ ಶಾಲಿಗ್ರಾಮಕ್ಕೆ ನೀರು ಹಾಕಿ ಕಲಿ ವಿಸರ್ಜನೆ, ಅಂದರೆ ಶಾಲಿಗ್ರಾಮ ಶಿಲಾಯಂತೂ ನಿತ್ಯಂ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹು ಗದಯಾ ಪೋಥನಂ ಕುರು ಅಂತ ಕಲಿಯ ವಿಸರ್ಜನೆ ಮಾಡಿ ಆ ನೀರನ್ನು ಚೆಲ್ಲಿ ಮತ್ತೆ ಅಷ್ಟಾಕ್ಷರ ಮಂತ್ರ ಓಂ ಓಂ ನಮೋ ನಾರಾಯಣಾಯ ಓಂ ಎಂಬ ಮಂತ್ರವನ್ನು ಜಪ ಮಾಡಿ ಅಭಿಮಂತ್ರಣ ಮಾಡಿ ಆ ಸಣ್ಣ ಪಾತ್ರೆಯಲ್ಲಿರತಕ್ಕಂಥ ನೀರನ್ನು ಅದಕ್ಕೆ ತುಳಸಿ ಹಾಕಿ ಅದರಲ್ಲಿ ಅಷ್ಟಾಕ್ಷರ ಮಂತ್ರವನ್ನು ಅಭಿಮಂತ್ರಣ ಮಾಡಿ ಶಂಖದಿಂದ ಆ ನೀರನ್ನು ಅಭಿಷೇಕ ಮಾಡಿ ದೇವರ ಪ್ರತಿಮೆಗೆ ಅಭಿಷೇಕ ಮಾಡಿರತಕ್ಕಂಥ ನೀರನ್ನು ತೀರ್ಥ ಅಂತ ಸ್ವೀಕಾರ ಮಾಡಿ ಆಮೇಲೆ ಎಲ್ಲ ಆಹಾರವನ್ನು ಸ್ವೀಕಾರ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಬರಬೇಕು. ಅದು ಬಿಟ್ಟು ಹಾಸಿಗೆಯಿಂದ ಎದ್ದ ಕೂಡಲೇ ಬೆಡ್ ಕಾಫಿ ಮತ್ತು ತಿಂಡಿ ತಿಂದು ಮತ್ತೆ ಸ್ನಾನ ಮಾಡುವಂತಹದ್ದು ಅಥವಾ ಹಲ್ಲುಜ್ಜುವಂತಹ ಸಂಪ್ರದಾಯ ಅದು ಎಂದೆಂದಿಗೂ ಭಾರತಕ್ಕೆ ಸಂಬಂಧಪಟ್ಟ ಸಂಸ್ಕೃತಿ ಅಲ್ವೇ ಅಲ್ಲ, ವಿದೇಶೀಯವಾಗಿರ್ತಕ್ಕಂತಹ ಸಂಸ್ಕೃತಿ, ಅದು ಭಾರತಕ್ಕೆ ಅನಿವಾರ್ಯವೂ ಅಲ್ಲ. ಹಾಗಿದ್ದಾಗ ಅಂತಹ ವಿದೇಶೀಯವಾಗಿರ್ತಕ್ಕಂಥ ಸಂಸ್ಕೃತಿಗಳನ್ನು ನಾವು ದತ್ತು ಪಡೆದು ಆ ಮೂಲಕ ಜೀವನವನ್ನು ಪ್ರಾರಂಭ ಮಾಡುವಂತಹ ಸಂಪ್ರದಾಯವನ್ನು ಶುರು ಮಾಡಿದರೆ ಖಂಡಿತ ಮುಂದಿನ ಮಕ್ಕಳಿಗೆ ಭಾರತೀಯವಾದ ಸಂಸ್ಕೃತಿಯ ಮೇಲೆ ಪರಿಚಯನೂ ಇರುವುದಿಲ್ಲ, ನಂಬಿಕೆ ಇರುವುದಿಲ್ಲ. ಹಾಗಾಗಿ ಆ ನಂಬಿಕೆಗಳಿಗೆ ಪರಂಪರಾಗತವಾಗಿರ್ತಕ್ಕಂಥ ನಂಬಿಕೆಗಳಿಗೆ ಬಾಧಕ ಬರದಂತೆ ರೀತಿಯಲ್ಲಿ ತಂದೆ ತಾಯಿಗಳು ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸುವಂತಹದ್ದು ಅಗತ್ಯ ಇದೆ. ಹಾಗಾಗಿ ದೇವರ ತೀರ್ಥವನ್ನು ಪ್ರಾಶನ ಮಾಡಿದ ಮೇಲೇನೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಪಾನೀಯವನ್ನು ಸ್ವೀಕಾರ ಮಾಡ್ತೇವೆ ಮತ್ತು ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳುವಂತಹ ನಿಯಮವನ್ನು ಇಟ್ಟುಕೊಂಡ್ರೆ ಖಂಡಿತ ಆ ಮನೆಯ ವಾತಾವರಣವನ್ನೇ ಬದಲಾವಣೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಈ ನಿಟ್ಟಿನಲ್ಲಿ ತಮ್ಮ ಆಚರಣೆಯನ್ನು ಬಿಡಬಾರದು. ವಿಶೇಷವಾಗಿ ಮಕ್ಕಳು ಈ ರೀತಿಯ ದಾರಿಯಲ್ಲಿ ಸಾಗಬೇಕಾದ್ರೆ ತಂದೆ ತಾಯಿಗಳಿಗೆ ಆ ಧರ್ಮದ ಬಗ್ಗೆ ಜಾಗೃತಿ ಅತ್ಯಗತ್ಯ. ಪ್ರಾಯ ಅನೇಕ ಕಡೆ ತಂದೆ ತಾಯಿಗಳೇ ಗಾಯತ್ರಿ ಜಪ ಇರ್ಬೋದು, ತುಳಸಿ ಬರಿ ನೀರು ಹಾಕುವಂತಹದ್ದಿರ್ಬೋದು, ಹುಸ್ತಿಲು ಬರೆಯುವಂತಹದ್ದಿರ್ಬೋದು, ಇದು ಯಾವುದನ್ನು ಕೂಡ ಹಿರಿಯರೇ ಆಚರಣೆ ಮಾಡ್ತಾ ಇಲ್ಲ. ಅದರಿಂದ ಮಕ್ಕಳಿಗೆ ಸಹಜವಾಗಿಯೇ ಈ ಸಂಸ್ಕೃತಿಯ ಮೇಲೆ ಗೌರವ ಉಳಿಯೋದಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಬೇಕು ಏನಂದ್ರೆ, ಹಿರಿಯರು ತಾವು ಯಾವುದನ್ನು ಮಾಡ್ತೇವೋ ಅದರ ಬಗ್ಗೆ ನಿಗಾ ಇಟ್ಟುಕೊಂಡು ಅದನ್ನು ಮಕ್ಕಳು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರೇರಣೆಯನ್ನು ಬಾಯಿ ಮಾತಿನ ಮೂಲಕವಲ್ಲದೆ ಕರ್ತವ್ಯದ ಮೂಲಕನೇ ನಾವು ಮಾಡಬೇಕಾಗತ್ತೆ. ಇದು ನಮ್ಮ ಧರ್ಮ, ಸ್ವಧರ್ಮ ಅಂದ್ರೆ ಅದು ನಮ್ಮ ಕರ್ತವ್ಯ ಅಂತರ್ಥ. ಹಾಗಾಗಿ ನಾವು ಬಾಯಲ್ಲಿ ನಾವು ಆಚರಣೆ ಮಾಡದೆ ಕೇವಲ ಬಾಯಿಯಲ್ಲಿ ಮಕ್ಕಳಿಗೆ ಉಪದೇಶ ಮಾಡೋದ್ರಿಂದ ಖಂಡಿತ ಅದು ಹೆಚ್ಚು ಪರಿಣಾಮ ಆಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮೊದಲು ಮಕ್ಕಳು ಹೇಗಿರಬೇಕು ಅಂತ ಹೇಳಿದ್ರ ಬಗ್ಗೆ ತಾವು ಗಾಢವಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅದೇ ರೀತಿ ತಾವು ಇರಬೇಕು. ಆಗ ಮಾತ್ರ ಅದನ್ನು ಮಕ್ಕಳಿಗೆ ನಾವು ಉಪದೇಶ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ದೈನಂದಿನ ಕರ್ತವ್ಯಗಳಲ್ಲಿ ಅವಶ್ಯವಾಗಿ ಗಾಯತ್ರಿ ಜಪ, ಅಷ್ಟಾಕ್ಷರ ಜಪ, ಪಂಚಾಕ್ಷರ ಜಪ, ಜೊತೆಗೆ ಸೂರ್ಯನಿಗೆ ಅರಿಗೆ ಕೊಡುವಂತಹ ಗಾಯತ್ರಿ ಜಪದ ಜಪದ ಅಂಗವಾಗಿರತಕ್ಕಂಥ ಸೂರ್ಯನಿಗೆ ಅರಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಅವಾಗ ಅದು ಸಂಧ್ಯಾ ವಂದನೆ ಆಗುತ್ತೆ. ಸಂಧ್ಯಾ ಅಂದ್ರೆ ಸಂಧಿಕಾಲ ಅಂದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತರ ಸಂಧಿಕಾಲ ಆಗ್ಬೋದು, ಅಥವಾ ಅರುಣೋದಯ ಮತ್ತು ಸೂರ್ಯೋದಯದ ಪ್ರಾತಃ ಸಂಧ್ಯಾ ಕಾಲ ಆಗಿರ್ಬೋದು. ಈ ಸಂಧ್ಯಾ ಕಾಲದಲ್ಲಿ ಪ್ರಾತಃ ಸಂಧ್ಯಾ ಕಾಲದಲ್ಲಿ ಇರ್ಬೋದು, ಸಾಯಂ ಸಂಧ್ಯಾ ಕಾಲದಲ್ಲಿ ಇರ್ಬೋದು. ಆವಾಗ ಭಗವಂತನ ನೆನಪಿಸಿಕೊಳ್ಳುವಂತಹ ಮೂಲಕ ನಾವು ಬದುಕನ್ನು ರೂಪಿಸಿಕೊಳ್ಳುವಂತಹದ್ದಕ್ಕೆ ಸಂಧ್ಯಾ ವಂದನೆ ಅಂತ ಹೆಸರು. ಸಂಧ್ಯಾ ಅಂದ್ರೆ ಸಂಧಿ, ಸಂಧ್ಯಾಕಾಲ. ಅದರಲ್ಲಿ ವಂದನೆ ಅಂದ್ರೆ ಭಗವಂತನಿಗೆ ನಮಸ್ಕಾರ. ಸಂಧ್ಯಾಕಾಲದಲ್ಲಿ ಭಗವಂತನಿಗೆ ವಂದನೆ ಮಾಡದೇ ಇದ್ರೆ ಅದೇನಾಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂತ ಹೇಳುವುದಕ್ಕೆ ಹಿರಣ್ಯಕಶಿಪುವೇ ಸಾಕ್ಷಿಯಾಗಿದ್ದಾನೆ. ಅವನು ಸಾಯಂ ಸಂಧ್ಯಾ ಕಾಲದಲ್ಲಿ ಪ್ರಹ್ಲಾದ ಹೇಳಿದ್ರೂ ಕೂಡ ಭಗವಂತನಿಗೆ ವಂದನೆ ಮಾಡದೆ ಭಗವಂತನಿಗೆ ವಿರುದ್ಧವಾಗಿ ಸಿಡಿದು ನಿಂತು ಆ ಮೂಲಕ ತನ್ನ ಬದುಕನ್ನು ಕಳೆದುಕೊಂಡ. ಹಾಗಾಗಿ ಸಂಧ್ಯಾ ವಂದನೆಯ ಬದಲು ಸಂಧ್ಯಾ ಕಾಲದಲ್ಲಿ ಭಗವಂತನ ದ್ವೇಷ ಮಾಡುವುದರ ಮೂಲಕ ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹಿರಣ್ಯಕಶಿಪುವಿನ ಗುಣಗಳು ನಮ್ಮ ಬದುಕಿನಲ್ಲಿ ಆವಿಷ್ಟವಾಗ್ತವೆ. ಹಿರಣ್ಯಕಶಿಪುವಿನ ಪ್ರಭಾವ ನಮ್ಮ ಬದುಕಿನಲ್ಲಿ ಬರುತ್ತೆ. ಅದರಿಂದ ಭಗವಂತನ ಬಗ್ಗೆ ಒಂದು ರೀತಿಯ ಅನಾದರಗಳು ಅಥವಾ ಅನಾಸ್ಥೆಗಳು ಹುಟ್ಟುವುದರ ಮೂಲಕ ನಾವು ಗೊತ್ತಿಲ್ಲದೆ ನಾವು ಭಗವಂತನಿಂದ ದೂರ ಹೋಗುವಂತಹ ಸಾಧ್ಯತೆಗಳು ಬರಬಹುದು. ಸಾಧ್ಯತೆಗಳು ಆ ರೀತಿ ಬರುವುದರಿಂದ ನಮಗಷ್ಟೇ ನಷ್ಟ ಅಲ್ಲ, ನಮ್ಮನ್ನು ನಂಬಿರತಕ್ಕಂಥ ಪರಂಪರೆಗೆ ಮಕ್ಕಳಿಗೆ ಎಲ್ಲರಿಗೂ ನಷ್ಟವಾಗುತ್ತೆ. ಆದ್ರಿಂದ ವಿಶೇಷವಾಗಿ ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದವರು ತಂದೆ ತಾಯಿಗಳು. ತಂದೆ ತಾಯಿಗಳು ತಾವು ಮಾಡುವುದರ ಜೊತೆಗೆ ಮಕ್ಕಳನ್ನು ಮನವೊಲಿಸಿ, ಎಷ್ಟೋ ಸಲ ತಂದೆ ತಾಯಿಗಳು ಬಲಾತ್ಕಾರದಿಂದ ಮಕ್ಕಳಿಗೆ ಕೆಲವೊಂದು ಕ್ರಿಯೆಗಳನ್ನು ತೊಡಗಿಸಿಕೊಡುವುದರಿಂದ ಅವರಿಗೆ ಅದರಲ್ಲಿ ನೈಜವಾದ ಶ್ರದ್ಧೆ ಇರುವುದಿಲ್ಲ. ಶ್ರದ್ಧೆ ಇಲ್ಲದೇ ಇದ್ದಾಗ ಇಂತಹ ಬಲಾತ್ಕಾರದ ಕರ್ಮಗಳಿಂದ ಅವರು ಯಾವತ್ತಾದರೂ ವಿಮುಖರಾಗಲಿಕ್ಕೆ ಕಾಯ್ತಾ ಇರ್ತಾರೆ. ಸಂದರ್ಭ ಬಂದಾಗ ಪೂರ್ತಿ ಅಂತಹ ಕರ್ಮಗಳಿಂದ ವಿಮುಖರಾಗ್ತಾರೆ. ಅದರಿಂದ ಯಾವುದೇ ಕ್ರಿಯೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವಾಗಲೂ ಕೂಡ ಒಂದು ರೀತಿಯ ಸೌಜನ್ಯ, ಅನುನಯ ಮತ್ತು ತಾವು ಯಾವ ಕಾರ್ಯದಲ್ಲಿ ತೊಡಗಬೇಕು ಅದರ ಬಗ್ಗೆ ಸಮಗ್ರವಾದ ಮಾಹಿತಿ. ಉದಾಹರಣೆಗೆ ಸಂಧ್ಯಾ ವಂದನೆಗೆ ಎಷ್ಟು ಮಹತ್ವ ಇದೆ, ಗಾಯತ್ರಿ ಜಪದ ಪ್ರಭಾವ ಎಂಥದ್ದು, ಇದನ್ನು ಪರಿಚಯ ಮಾಡಿ ಮಗುವಿನಿಂದ ಮಾಡಿಸುವುದಕ್ಕೂ ಇದರ ಬಗ್ಗೆ ಏನೂ ತಿಳಿದುಕೊಳ್ಳದೆ ಮಗು ಅಂಧಶ್ರದ್ಧೆಯಿಂದ ಮಾಡಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂಧಶ್ರದ್ಧೆಯಿಂದ ಮಾಡತಕ್ಕಂಥ ಕೆಲಸಗಳು ಶಾಶ್ವತವಾಗಿ ಉಳಿಯುವುದಿಲ್ಲ, ಮಗುವಿಗೆ ಆ ಶ್ರದ್ಧೆ ಬಹಳ ದೀರ್ಘಕಾಲ ಬರುವುದಿಲ್ಲ. ಅದೇ ಮಗುವಿಗೆ ಅದರ ಮಹತ್ವವನ್ನು ತಿಳಿಸಿಕೊಡುವುದರಿಂದ ಅದರ ಬಗ್ಗೆ ಶ್ರದ್ಧೆ ದೀರ್ಘಕಾಲ ಬರುತ್ತೆ. ಗಾಯತ್ರಿ ಜಪ ಉಚ್ಚಾರಣೆ ಮಾಡುವುದರಿಂದ ಬುದ್ಧಿಗೆ ಪ್ರಚೋದನೆ ಸಿಗುತ್ತೆ ಮತ್ತು ನಮ್ಮ ನರನಾಡಿಗಳಲ್ಲಿ ಜಾಗೃತಿ ಉಂಟಾಗುತ್ತೆ ಎಂಬುದನ್ನು ಮಗುವಿಗೆ ತಿಳಿಸಿಕೊಟ್ಟಾಗ ಖಂಡಿತ ಗಾಯತ್ರಿ ಜಪದಲ್ಲಿ ಮಗುವಿಗೆ ಶ್ರದ್ಧೆ ಬರುತ್ತೆ. ಹೀಗೆ ಯಾವುದೇ ಕೆಲಸ ಇದ್ದರೂ ಕೂಡ ಆ ಕೆಲಸದಲ್ಲಿ ಅಗಾಧವಾದ ಶ್ರದ್ಧೆ ಬರಬೇಕು ಅಂತಾದ್ರೆ ಆ ಕರ್ತವ್ಯದ ಬಗ್ಗೆ ಒಂದಷ್ಟು ಮಹತ್ವವನ್ನು ಪರಿಚಯಿಸಿಕೊಡುವಂತಹ ಆ ಪರಿಚಯಿಸಿಕೊಡುವುದಕ್ಕೆ ಮೊದಲಾಗಿ ತಂದೆ ತಾಯಿಗಳು ಅದರ ಮಹತ್ವವನ್ನು ತಿಳಿದುಕೊಳ್ಳುವಂತಹ ಅಗತ್ಯ ಇದೆ. ಆದ್ರಿಂದ ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತಾದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಪೂರ್ವ ಸಿದ್ಧತೆ ಹಿರಿಯರಲ್ಲಿ ಬೇಕು. ಅವರು ಅದನ್ನು ಕಟ್ಟುನಿಟ್ಟಾಗಿ ಆಚರಿಸಿದರೆ ಮಾತ್ರ ಅದು ಮುಂದಿನ ಪರಂಪರೆಗೆ ಅದು ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಶ್ರದ್ಧೆ ಅದು ನೈಜವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿ ಕಪಟತನ, ಅದರಲ್ಲಿ ಆಡಂಬರ, ಅದರಲ್ಲಿ ಪ್ರದರ್ಶನ ಇಲ್ಲದೇ ಇರುವುದಕ್ಕಿಂತಲೂ ಆ ಕರ್ತವ್ಯಗಳಲ್ಲಿ ಪ್ರಾಮಾಣಿಕತೆ ಇದ್ರೆ ಆ ಕರ್ತವ್ಯ ತುಂಬಾ ಯಥೋಚಿತವಾಗಿ ಅದು ಶ್ರದ್ಧಾಪೂರ್ವಕವಾಗಿ ಮೂಡಿಬರುತ್ತೆ. ಅಂತಹ ಎಲ್ಲ ಕರ್ತವ್ಯಗಳನ್ನು ಕೂಡ, ಮನೆ ಶುದ್ಧೀಕರಿಸುವಂತಹದ್ದು ಮತ್ತು ನಾವು ತಿನ್ನುವ ಆಹಾರವನ್ನು ಮೊದಲು ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದು, ಆ ಮೂಲಕ ನಾವು ಆಹಾರವನ್ನು ಸ್ವೀಕರಿಸುವಂತಹ ಒಂದು ಪದ್ಧತಿ, ನಮ್ಮ ಆಹಾರದಲ್ಲಿ ಅದೆಷ್ಟೋ ದೋಷಗಳಿರ್ತವೆ. ಆ ಆಹಾರದ ಹಿನ್ನೆಲೆ ಏನು ಅಂತ ನಮಗೆ ಗೊತ್ತಿಲ್ಲ. ಅನೇಕ ಸಲ ಅನೇಕ ಮಂದಿಯ ಬದುಕನ್ನು ಹಾಳು ಮಾಡಿ ಒಬ್ಬ ಕೃಷಿಕ ಅಥವಾ ಯಾವನಾದ್ರೂ ಒಬ್ಬ ಏನಾದರೂ ಆಹಾರವನ್ನು ಸಂಪಾದನೆ ಮಾಡಿದ್ರೆ ಆ ಯಾರ್ಯಾರ ಕಣ್ಣೀರು ಆಹಾರದ ಹಿಂದೆ ಇದೆಯೋ ಆ ಕಣ್ಣೀರಿನ ಜೊತೆಗೆ ಇರತಕ್ಕಂಥ ಶಾಪವು ಆ ಆಹಾರದ ಹಿಂದೆ ಇರುತ್ತೆ. ಅಂತಹ ಅಕ್ಕಿ ಇರ್ಬೋದು, ಧಾನ್ಯ ಇರ್ಬೋದು, ಅದನ್ನು ಬೇಯಿಸಿ ನಾವು ನೇರವಾಗಿ ಸ್ವೀಕಾರ ಮಾಡೋದ್ರಿಂದ ಆ ಧಾನ್ಯದ ಹಿಂದೆ ಇರತಕ್ಕಂಥ ಅನೇಕ ಪಾಪಗಳು ನಮ್ಮನ್ನು ಕಾಡಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಬುದ್ಧಿ ಅದರಿಂದ ಹಾನಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಅನೇಕ ವಿಧವಾದ ದುಷ್ಟ ಪ್ರಚೋದನೆಗಳು ಮೂಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಆಹಾರದ ಹಿಂದೆ ಅನೇಕ ಪಾಪಗಳು ಸಂಚಿತವಾಗಿರ್ಬೋದು. ಅಂತಹ ಆಹಾರವನ್ನು ನೇರವಾಗಿ ಸ್ವೀಕಾರ ಮಾಡುವ ಬದಲು ಆಹಾರದ ಸಿದ್ಧವಾದ ನಂತರ ಅದನ್ನು ಭಗವಂತನ ಮುಂದೆ ಇಟ್ಟು ಭಗವಂತನಿಗೆ ಸಮರ್ಪಿಸಿ ಭಗವಂತನಿಗೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಕೂಡ ಅದರ ಮೇಲೆ ಹಾಕಿ ಆಮೇಲೆ ನಾವು ಅದನ್ನು ಸ್ವೀಕಾರ ಮಾಡುವಂತಹ ರೀತಿಯ ಸಂಪ್ರದಾಯವನ್ನು ಕೂಡ ನಾವು ಇಟ್ಕೊಳ್ಬೇಕು. ಆ ಮೂಲಕ ಆಹಾರದಲ್ಲಿ ಸಂಚಿತವಾಗಿರ್ತಕ್ಕಂಥ ಎಲ್ಲ ಪಾಪಗಳು ದೋಷಗಳು ಕೂಡ ದೂರವಾಗುತ್ತೆ. ಸಂಧ್ಯಾ ಕಾಲದಲ್ಲಿಯೂ ಕೂಡ ಸಂಧ್ಯಾ ವಂದನೆ, ಅದಕ್ಕೆ ಮೊದಲು ದೇವರಿಗೆ ದೀಪ ಹಚ್ಚುವಂತಹದ್ದು, ಹೆಣ್ಣುಮಕ್ಕಳೆಲ್ಲ ಭಜನೆಯನ್ನು ಮಾಡುವಂತಹದ್ದು, ವಾದಿರಾಜರಂತಹ ಮಹಾನುಭಾವರು ರಚಿಸಿರ್ತಕ್ಕಂಥ ಲಕ್ಷ್ಮೀ ಶೋಭನೆ ಹಾಡು ಇರ್ಬೋದು, ಅಥವಾ ಪುರಂದರದಾಸರು, ಕನಕದಾಸರು, ಜಗನ್ನಾಥದಾಸರು, ವಿಜಯದಾಸರು, ಇಂಥ ಅನೇಕ ಮಂದಿ ದಾಸರುಗಳು ರಚನೆ ಮಾಡಿರತಕ್ಕಂತಹ ದೇವರ ನಾಮಗಳಿರ್ಬೋದು, ಇಂಥದ್ದನ್ನೆಲ್ಲ ಹರಿಕಥಾಮೃತ ಸಾರ ಇರ್ಬೋದು, ಇಂತಹ ಯಾವ್ಯಾವ ಮಹತ್ತರವಾಗಿರತಕ್ಕಂತಹ ನಮ್ಮ ಪರಂಪರಾಗತವಾಗಿರತಕ್ಕಂತಹ ಪದ್ಧತಿಗಳಿದಾವೋ ಅದನ್ನೆಲ್ಲ ಸಂಜೆ ಹೊತ್ತು ಕೂಡ ಅನುಷ್ಠಾನ ಮಾಡುವಂತಹದ್ದು ನಮ್ಮ ಮನೆಯ ವಾತಾವರಣದ ದೃಷ್ಟಿಯಿಂದ ಖಂಡಿತ ಅತ್ಯಂತ ಮುಖ್ಯವಾಗುತ್ತೆ. ಈ ದೃಷ್ಟಿನಲ್ಲಿ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಮಾಡತಕ್ಕಂತಹ ಸಂಧ್ಯಾ ವಂದನೆ ಇರ್ಬೋದು, ದೇವ ಪೂಜೆ ಇರ್ಬೋದು, ತುಳಸಿ ಪೂಜೆ ಇರ್ಬೋದು, ಹೊಸ್ತಿಲು ಬರೆಯುವಂತಹದ್ದು ಇರ್ಬೋದು, ದೇವರಿಗೆ ದೀಪ ಹಚ್ಚುವಂತ ಇರ್ಬೋದು, ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧತೆ ಮಾಡುವಂತಹದ್ದು ಇರ್ಬೋದು, ಇಂತಹ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಹೆಣ್ಣು ಗಂಡು ಮಕ್ಕಳು ತಮ್ಮನ್ನು ತೊಡಗಿಸಿಕೊಳ್ಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಅನುಭವಗಳನ್ನು ಆ ಮಾಡತಕ್ಕಂತಹ ಕರ್ಮಗಳ ಮಹತ್ವವನ್ನು ಕೂಡ ತಿಳಿದು ಅರ್ಥ ಅನುಸಂಧಾನ ಪೂರ್ವಕವಾಗಿ ಕರ್ಮವನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಪ್ರಯತ್ನಿಸಬೇಕು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಆ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಕೊಟ್ಟಿರತಕ್ಕಂತಹ ಪುಣ್ಯಕ್ಕೆ ಆ ತಂದೆ ತಾಯಿಗಳು ಪಾತ್ರರಾಗಬೇಕು. ಅದೇ ಒಂದು ಮಗು ಸಮಾಜಕ್ಕೆ ಭಾರವಾಗಿ ಸಮಾಜಕ್ಕೆ ಕಂಟಕವಾಗಿ ಬದುಕಿದರೆ ಅದರ ಪಾಪ ತಂದೆ ತಾಯಿಗಳಿಗೂ ಇದೆ. ಯಾಕಂದ್ರೆ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಕೊಡುವುದರ ಬದಲು ಕೆಟ್ಟದ್ದನ್ನು ಕೊಟ್ಟಾಗ ಅದಕ್ಕೂ ನಾವೇ ಹೊಣೆಗಾರರಾಗ್ತೇವೆ. ಆದ್ರಿಂದ ಎಲ್ಲ ತಂದೆ ತಾಯಿಗಳು ಸಮಾಜಕ್ಕೆ ಒಂದು ಒಳ್ಳೆಯ ಮಗುವನ್ನು ಕೊಟ್ಟರೆ ಅದೇ ಒಂದು ದೊಡ್ಡ ಸಮಾಜ ಸೇವೆ, ಅದೇ ಒಂದು ನಮ್ಮ ದೇಶಕ್ಕೆ ಮಾಡತಕ್ಕಂಥ ಒಂದು ಸೇವೆ. ಆದ್ರಿಂದ ಎಲ್ಲ ತಂದೆ ತಾಯಿಗಳು ಕೂಡ ಈ ನಿಟ್ಟಿನಲ್ಲಿ ಯಾವುದೇ ಒಂದು ರೀತಿಯ ಔದಾಸೀನ್ಯವನ್ನು ತಾಳದೆ ತಾಯಿಯಂತೂ ಹೆಚ್ಚು ಮಕ್ಕಳ ಜೊತೆಗೆ ಇರುವಂತಹದ್ದು, ಮಕ್ಕಳಿಗೆ ಪ್ರೀತಿಯನ್ನು ಕೊಡುವಂತಹದ್ದು ಮತ್ತು ಮಕ್ಕಳನ್ನು ಕರ್ತವ್ಯದಲ್ಲಿ ತೊಡಗಿಸುವಂತಹ ಕೆಲಸವನ್ನು ಮಾಡಬೇಕು. ಇಂತಹ ತಂದೆ ತಾಯಿಯಂದಿರು ಸಮಾಜದಲ್ಲಿ ಗಣ್ಯರಾಗ್ತಾರೆ, ಅವರು ಸಮಾಜದಲ್ಲಿ ಆದರಣೀಯರಾಗ್ತಾರೆ. ಅಂತಹ ರೀತಿಯ ಆದರಣೀಯವಾದ ವ್ಯಕ್ತಿತ್ವವನ್ನು ಪಡೆಯುವಂತಹ ಸೌಭಾಗ್ಯ ಎಲ್ಲರದ್ದಾಗಲಿ ಅಂತ ನಾವು ಭಗವಂತನ ಹತ್ರ ಪ್ರಾರ್ಥಿಸುತ್ತೇವೆ.